ಅದು ಅವನ ಜೀವನ ಅಂಗಷ್ಟು ಪರಿಮಾಣದೊಳಗಿದೆ. ಆ ಸೈಜಲ್ಲಿ ಪರಮಾತ್ಮ ಇದ್ದಾನೆ, ಗೊತ್ತಾಯ್ತು. ಆ ಸೈಜಲ್ಲಿ ದೇವರು ಚಿಂತನೆ ಮಾಡಬೇಕು. ಆದರೆ ಸೈಜ್ ವ್ಯತ್ಯಾಸ ಆಯಿತು, ಶಕ್ತಿ ವ್ಯತ್ಯಾಸ ಆಗಲಿಲ್ಲ. ಸೈಜ್ ವ್ಯತ್ಯಾಸ ಆಯಿತು, ಏನು ವ್ಯತ್ಯಾಸ ಆಗಲಿಲ್ಲ, ಶಕ್ತಿ ವ್ಯತ್ಯಾಸ ಇಲ್ಲ. ಅದು ಬಹಳ ಇಂಪಾರ್ಟೆಂಟ್. ಇಲ್ಲೇನಾಗುತ್ತೆ, ಪಾಪ ಚಿಕ್ಕ ರೂಪದಲ್ಲಿದ್ದಾನೆ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಬಿಡಬೇಡಿ. ಸ್ಥಾನೈಕ್ಯೇನ ಗೋಷ್ಠೇ ಗಾವಹ ಏಕೀಭೂತಾ ಇತಿ ವದಿತಿವ ನ ತನ್ಮಾತ್ರ ಪರಿಮಾಣ ಅಭಿವ್ಯಕ್ತಿಯಾವ ತಥೋಚ್ಯತೆ ಇತಿ ಭಾವ ತದುಕ್ತಂ ಸೂತ್ರೇ ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್. ಅಂಗಷ್ಟ ಮಾತ್ರ ಅಂತ ಕರೆದ್ರೆ, ದೇವರ ಅಂಗಷ್ಟ ಮಾತ್ರ ಅರ್ಥ ಏನು ಅಂದರೆ ಮನುಷ್ಯನಿಗೆ ಉಪಾಸನೆ ಮಾಡೋಕ್ಕೆ ಅನುಕೂಲವಾಗಲಿ ಅಂಥೇಳಿ ಆ ರೀತಿ ದೇವರು ತನ್ನ ರೂಪವನ್ನು ಇಟ್ಟಿದ್ದಾನೆ ಹೊರತು ಶಕ್ತಿ ವ್ಯತ್ಯಾಸಾದಿಗಳು ಇಲ್ಲ. ಅದನ್ನು ಹೇಳಬೇಕು. ದೊಡ್ಡ ರೂಪ ಉಪಾಸನೆ ಮಾಡೋ ಶಕ್ತಿ ಎಲ್ಲರಿಗೂ ಇಲ್ಲ. ಅದಕ್ಕೇನು ಮಾಡಬೇಕೀಗ? ಲೈಫ್ ಸೈಜ್ ಫೋಟೋ ಉಟ್ಕೊಂಡಿರ್ತೀಯ, ನಾನು ಫೋಟೋ ತೊಗೊಂಬರಿ ಅಂತ ಹೇಳಿದರು. ಲೈಫ್ ಸೈಜ್ ಫೋಟೋ ತೊಗೊಂಬನ್ನಿ ಅಂದರೆ ಇಂಟರ್ವ್ಯೂಗೆಲ್ಲ ಏನು ಮಾಡ್ತಾರೆ? ಅದಕ್ಕೆ ಪಾಸ್ಪೋರ್ಟ್ ಸೈಜ್ ಸಾಕು ಅಂತ ಹೇಳ್ತಾನೆ. ಅದಕ್ಕೆ ನಮ್ಗೆ ಬೇಕಾದ ಪರ್ಪಸ್ ಎಷ್ಟು ಬೇಕೋ ಅಷ್ಟೇ ಹೊರತು ಬೇರೆ ಅಲ್ಲ. ಅದೇ ರೀತಿಯೇ ಇಲ್ಲಿ ಯಾವಾಗಲೂ ಕೂಡ ಉಪಾಸನೆ ಮಾಡೋದು ಬೇರೆ, ದೃಶ್ಯ ತಿಳ್ಕೊಳ್ಳೋದು ಬೇರೆ. ಉಪಾಸನೆ ಮಾಡ್ತಕ್ಕಂಥ ಶಕ್ತಿ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಆದ್ದರಿಂದ ಹೃದಯದಲ್ಲಿ ಉಪಾಸನೆ ಮಾಡಬೇಕಾದ್ದು ಅತ್ಯಂತ ಮುಖ್ಯವಾದ್ದರಿಂದ ಮನುಷ್ಯರಿಗೆ ಅದೇ ವಿಹಿತವಾದ್ದರಿಂದ ಅವ್ರು ಯಾವ ಸೈಜಲ್ಲಿ ಉಪಾಸನೆ ಮಾಡಬೇಕು ಅಂದರೆ ಅಂಗುಷ್ಠ ಮಾತ್ರ ಅಂತ ಹೇಳಿ. ಹಾಂ, ಮುಷ್ಟಿ ಅಂಗುಷ್ಠ. ಹಾಂ ಹಾಂ, ಅಣು ಹೌದು, ಅಲ್ಲಿ ಮತ್ತೆ ಅಣು ಜೀವನ ಎರಡೀಗ ಒಂದು ಅಣು ಜೀವನಿಗೂ ಏನಿದೆ, ಮತ್ತೆ ಅವನಿಗೂ ಕೈಕಾಲೆಲ್ಲ ಇವೆ, ಅವನಿಗೂ ಅಂಗುಷ್ಠ ಇದೆ, ಚಿಕ್ಕ ರೂಪದಲ್ಲಿ ಇದ್ದಾನೆ, ಗೊತ್ತಾಯ್ತು. ಅಣು ಜೀವ, ಅವನ ಅಂಗುಷ್ಠ ಎಷ್ಟಿರಬೇಕು? ಭಾರಿ ಚಿಕ್ಕ. ಆ ಸೈಜಲ್ಲಿ ಪರಮಾತ್ಮ ಇದ್ದಾನೆ, ಅದರಿಂದ ತಪ್ಪಾಗಲಿಲ್ಲ. ಯಾವತ್ತು ತೊಗೊಂಡ್ರು ಕೂಡ 100% ಅಂದರು, 50% ಅಂದರು. ಅದು ಮಾರ್ಕ್ಸ್ 5,000 ಇರಲಿ, 2,000 ಇರಲಿ, 1,000 ಇರಲಿ, 50% ಅಂದರೆ ಏನರ್ಥ? 50% ಅಂತ ಅರ್ಥ ಅಷ್ಟೇ ಹೊರತು, ನಾವು 100 ಇಟ್ಕೊಂಡಾಗ 50 ಆಗುತ್ತೆ. ಆ ದೃಷ್ಟಿಯಿಂದ ಜೀವನ ಸೈಜ್ ಎಷ್ಟಿರುತ್ತೋ ಅದರ ಅಂಗುಷ್ಠ ಅಂತ ತೊಗೊಂಡಾಗ ಮುಗಿದೋಯ್ತು. ಜೀವನ ತಂದೆ ಒಂದು ಸೈಜ್ ಇದೆ, ಅಣುವಾಗಿದ್ದರೂ ಕೂಡ ಏನಾಗಿದ್ದಾನ ಅವನು? ಅಟ್ಟಳೆ ಸೈಜ್ ಇದೆ ಜೀವನಿಗೆ, ಆದ್ದರಿಂದ ಅದರಲ್ಲಿ ಅಂಗುಷ್ಠ ಇರೋದ್ರಿಂದ ಆ ಸೈಜ್ ಇದ್ದಾನೆ, ಯೋಚನೆ ಇಲ್ಲ. ಅದಕ್ಕೆ ಎರಡು ಹೇಳಿಬಿಟ್ರು. ಗೋಷ್ಠೆ ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವ ಪುರುಷೋ ಜೀವ ಇತಿ ಭ್ರಮ ನಿರಾಸಾಯ ಗುಣಾಂತರಮಾಹ. ಪುರುಷನೇ ಜೀವ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಅಂಗುಷ್ಠ ಮಾತ್ರ ಪುರುಷ ಅಂತ ಹೇಳಿದ್ರಲ್ಲ, ಜೀವನೇ ಅಂಗುಷ್ಠ ಸೈಜ್ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು, ದೇವರ ಅಂಗುಷ್ಠ ಸೈಜಲ್ಲಿದ್ದಾನೆ ಅಂತ ತಿಳ್ಕೋಬೇಕು. ಈ ಜೀವ ಅಂಗುಷ್ಠ ಸೈಜ್ ಇರೋಕ್ಕೆ ಸಾಧ್ಯ ಇಲ್ಲ, ಗಣ ಅವನು ಅಂಗುಷ್ಠ ಸೈಜ್ ಆಗಿರ್ತಾನೆ, ಸಾಧ್ಯನೇ ಇಲ್ಲ. ಈಶಾನ ಇದೆ ಭೂತಭವ್ಯಸ್ಯ ಇತ್ಯತ್ರ ದ್ವಂದ್ವೈಕವದ್ಭಾವ ಭೂತಭಾವಿನೋ ಪ್ರೇರಕ. ಹೇಗಿದ್ದ ಈಶಾನೋ ಭೂತಭವ್ಯಸ್ಯ, ಭೂತಭವ್ಯ ಭವತ್ಪ್ರಭು, ವಿಷ್ಣು ಸಹಸ್ರನಾಮದ ಪದ. ಭೂತ ಹಿಂದಿಂದು, ಭವ್ಯ ಮುಂದೆ ಬರೋದು, ಪ್ರೆಸೆಂಟ್ ಈಗಿರೋದು, ಅದಕ್ಕೆಲ್ಲದಕ್ಕೂ ಸ್ವಾಮಿಯಾಗಿದ್ದಾನೆ. ಇವತ್ತಿನ ಚೀಫ್ ಮಿನಿಸ್ಟರ್ ಇದ್ದಾರೆ, ಹಿಂದೆ ಆಗೋಗಿದ್ದ ಜವಾಬ್ದಾರಿ ಅಲ್ಲ, ಮುಂದಿಂದಕ್ಕಲ್ಲ, ಈಗ ಮಾತ್ರ ಅಷ್ಟೇ, ಅದು ಎಲ್ಲದಕ್ಕಲ್ಲ, ಲಿಮಿಟೆಡ್ ಸೆನ್ಸಲ್ಲಿ. ಅದು ದೇವ್ರು ಹಾಗಲ್ಲ, ಪ್ರತಿಯೊಂದಕ್ಕೇನಾಗಿದ್ದಾನೆ? ಭೂತಾನಾಂ ಸಮಸ್ತಾನಾಂ, ಭವ್ಯಾನಾಂ ಸಮಸ್ತಾನಾಂ, ಭವತಾಂ ಸಮಸ್ತಾನಾಂ. ಹಿಂದಿನ ಎಲ್ಲದಕ್ಕೂ ಒಡೆಯ, ಮುಂದಿನ ಎಲ್ಲದಕ್ಕೂ ಒಡೆಯ, ಈಗಿನ ಎಲ್ಲದಕ್ಕೂ ಒಡೆಯ. ಬರೀ ಒಡೆಯ ಅಲ್ಲ, ಟೋಟಲಿ ಆಲ್ ಅಬ್ಸಲ್ಯೂಟ್ ಆಗಿ ಪರಮಾತ್ಮ ಸ್ವಾಮಿಯಾಗಿದ್ದಾನೆ. ದೇವ್ರ ಮಹಿಮೆ ಇದೆ. ಅಂಗುಷ್ಠ ಯಾವ ಚಕ್ರವರ್ತಿನೂ ಭೂತಭವ್ಯಪ್ರಭು ಅಲ್ಲ, ಯಾವ ಎಂಥ ಚಕ್ರವರ್ತಿ ಆಗಿದ್ದರೂ ಕೂಡ ಅಲ್ಲ, ದೇವರು ಮಾತ್ರ ಆಗಿದ್ದಾರೆ. ಅಂಗುಷ್ಠ ಮಾತ್ರ ಪುರುಷೋ ಜ್ಯೋತಿರಿವ ಅಧೂಮಕಃ ಈಶಾನೋ ಭೂತಭವ್ಯಸ್ಯ ಸಏವಾದ್ಯ ಸೌಶ್ವ ಏತದ್ವೈತತೆ. ಮತ್ತೆ ಅಂಗುಷ್ಠ ಮಾತ್ರ ಪುರುಷ, ಆ ರೀತಿ ಅಂಗುಷ್ಠ ಮಾತ್ರದಲ್ಲಿ ಪರಮಾತ್ಮ ಇದ್ದರೂ ಕೂಡ ಹೇಗಿದ್ದಾನೆ? ಜ್ಯೋತಿರಿವ, ಒಳ್ಳೆ ಜ್ಯೋತಿಯಂತೆ ಇದ್ದಾನೆ. ಜ್ಯೋತಿ ಅಂತಷ್ಟು ಅಗ್ನಿಗೆ ಧೂಮ ಇರಬೇಕಲ್ಲ, ಅಧೂಮಕ ಧೂಮವಿಲ್ಲದ ಜ್ಯೋತಿಯಂತೆ ಇದ್ದಾನೆ. ಅಗ್ನಿಗೆ ಧೂಮ ಕವಿಯೋ ಸಂಭವ ಇದೆ, ಆದರೆ ದೇವರು ಎಂಥ ಅಗ್ನಿ ಅಂತ ಕೇಳಿದರೆ ಯಾವ ರೀತಿಯಲ್ಲಿ ಅವನು ಧೂಮದ ಪ್ರಸಕ್ತಿನೇ ಇಲ್ಲ. ಅಂಥ ಒಂದು ಧೂಮ ಅಂದರೆ ದೋಷ ಅಂತ ಅರ್ಥ, ಅಗ್ನಿಗೆ ದೋಷ. ದೇವರು ನಿರ್ದೋಷನಾದ್ದರಿಂದ ಅಧೂಮಕಃ ಜ್ಯೋತಿರಿವ ದೇವರಿದ್ದಾನೆ. ಈಶಾನೋ ಭೂತಭವ್ಯಸ್ಯ ಸಏವಾದ್ಯ ಸಭುಶ್ವ ಏತದ್ವೈತತ್ ವಿವರಣೆ ಕೊಡ್ತಾರೆ. ಉಕ್ತಾನುವಾದೇನ ಗುಣಾಂತರಮಃ ಅಂಗುಷ್ಠೇತಿ, ಇದರ ಎರಡು ಸೇರಿಕೊಂಡಿದೆ, ಹಿಂದೆ ಹೇಳಿದ ರಿಪಿಟೇಷನ್ನು ಪ್ಲಸ್ ಹೊಸ ವಿಷಯ. ಅಧೂಮಕಃ ನಿರ್ಮಲಃ, ಅದೇ ನಿರ್ದೋಷ. ಸಯೇವಾದ್ಯ ಸಭುಶ್ವ ಸಯೇವ ಶ್ವ, ಹಿಂದೆ ಆಗಿದ್ದಾನೋ ಇವತ್ತು ಹಾಗೆ ಇದ್ದಾನೆ, ಇವತ್ತು ಆಗಿರ್ತಾನೋ ಮುಂದೆ ಹಾಗೆ ಇರ್ತಾನೆ. ದೇವರಲ್ಲಿ ಚೇಂಜ್ ಇಲ್ಲ, ಇವತ್ತು ಆಕಾಶ ಚೇಂಜ್ ಆಗುತ್ತಾ, ಒಂದೇ ರೀತಿ ಇರ್ತಾನೆ. ದೇವರಲ್ಲಿ ಯಾವ ಚೇಂಜಸ್ಸೂ ಇಲ್ಲ, ಅದು ಪೂರ್ಣ. ಚೇಂಜ್ ಆದರೆ ಪೂರ್ಣ ಅಂತ ಕರೆಯೋದಿಲ್ಲ, ಚೇಂಜ್ ಅಕ್ಸೆಪ್ಟ್ ಮಾಡಿದ ತಕ್ಷಣ ಪೂರ್ಣತ್ವ ಹೊರಟೋಯ್ತು. ದೇವರು ಹೇಗಿದ್ದಾನೆ ಅಂದರೆ ಪರಿಪೂರ್ಣನಾಗಿರೋದ್ರಿಂದ, ಅದಕ್ಕೆ ಊರ್ಧ್ವ ಮೂಲ ಮಧಶಾಖಂ ಅಂತ ಹೇಳಿದಾಗ ಎಲ್ಲವೂ ಅಶ್ವತ್ಥ, ನಾಳೆ ಒಂದೇ ರೀತಿ ಇರೋದಿಲ್ಲ. ದೇವರು ಮಾತ್ರ ಹೇಗಿರ್ತಾನೆ? ಒಂದೇ ರೀತಿ ಇರ್ತಾನೆ. ಅದನ್ನು ಹೇಳೋದಕ್ಕೆ ಸಯೇವಾದ್ಯ ಸವುಶ್ವ, ಅದ್ಯ ಅಂದರೆ ಇವತ್ತು, ಶ್ವಃ ಅಂದರೆ ನಾಳೆ, ಇವತ್ತು ಅವನೇ ನಾಳೆನೂ ಅವನೇನೆ, ವ್ಯತ್ಯಾಸನೇ ಇಲ್ಲ. ಧೂಮಾನಾಂ ಮುಂದೆ ಯಥೋದಕಂ ದುರ್ಗೇ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ. ಈಗ ಅಕಸ್ಮಾತ್ ಅಂಧಂತಮಸ್ಕೋತಾ ಹೋಗ್ತಾನೆ ಅಂತ ಹೇಳಿಬಿಟ್ರು. ದೇವರ ರೂಪಾದಿಗಳಿಗೆ ಭೇದ ತಿಳ್ಕೊಂಡ್ರೆ ಅಂಧಂತಮಸ್ಕ ಹೋಗ್ತಾನೆ ಅಂತ ಹೇಳಿದ್ರಲ್ಲ, ಯಾವಾಗ ಹೋಗ್ತಾನೆ ಅಂತ ಪ್ರಶ್ನೆ, ಹೇಗೆ ಹೋಗ್ತಾನೆ ಅಂತ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾರೆ. ಯಥಾಬುಧಕಂ ದುರ್ಗೇ ವೃಷ್ಟಂ ಪರ್ವತೇಶು ವಿಧಾವತಿ ಏವನ್ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ. ದುರ್ಗೆ ಬೆಟ್ಟದ ಮೇಲೆ ನೀರು ಬಿಡುತ್ತೆ, ಮಳೆ ನೀರು ಕೆಳಗೆ ಹೇಗೆ ಬರುತ್ತೆ, ಅದು ಜೋರಾಗಿ ಬಿಡುತ್ತೆ, ಅದು ಜೋರ ಫಾಸ್ಟಾಗಿ ಅಂದಂತ ಮುಸ್ಕೋಗ್ತಾನೆ, ನಿಧಾನ ಹೋಗೋದಿಲ್ಲ ಅಂತೇಳಿದರು, ಅದು ಬೇಗ ಹಾಳಾಗಿ ಹೋಗ್ತಾನೆ ಅಂತ ಅರ್ಥ. ಯಥೋದಕಂ ದುರ್ಗೇ ವೃಷ್ಟಂ ಪರ್ವತೇಶು ವಿಧಾವತಿ ವಿಶೇಷೇಣ ಧಾವತಿ ಜೋರ ಹರಿಯ ಹಾಗೆ ಏವಂ ಧರ್ಮಾನ್ ಪೃಥಕ್ ಪಶ್ಯನ್. ಈಗ ದೇವರಿಗೂ ಅವನ ಗುಣಲಕ್ಷಣಾದಿಗಳಿಗೂ ಕೂಡ ಭೇದವನ್ನು ತಿಳ್ಕೊಂಡ್ರೆ ತಾನೇವ ಅಧುವಿನಾದಿ ಇದನ್ನು ಅನುಕರಣೆ ಮಾಡ್ತಾನೆ, ಆ ಕೆಳಗೆ ಬಿಡ್ತಕ್ಕಂಥ ನೀರಿನಂತೆ ಬಿದ್ದು ಹೋಗ್ತಾನೆ. ಪರ್ವತೇಶು ಹೇಳಿದ ಕಾದಂಬರಿ ಬಗ್ಗೆ ತಪ್ಪು ಬರದ, ಯಾರು ಕೇಳಿಲ್ಲ, ಫೇಲೂ ಇಲ್ಲ, ಪಾಸು ಇಲ್ಲ, ಮುದೋಯ್ತು, ಟೆಕ್ಸ್ಟ್ ಬುಕ್ಕಲ್ಲಿ ಬರೆದ ಹಾಳಾಗಿ ಹೋಗ್ತಾನೆ. ಅಲ್ಲಿ ಸರಿಯಾಗಿ ಬರೆದ್ರೆ ಮಾರ್ಕ್ಸು, ತಪ್ಪ ಬರೆದ್ರೆ ಫೇಲು. ಅದು ದೇವ್ರ ಟೆಕ್ಸ್ಟ್ ಆದ್ದರಿಂದ ದೇವ್ರ ಬಗ್ಗೆ ಏನು ಮಾಡಬಾರ್ದು, ಪಾಸ್ಬುಕ್ ಸರಿಯಾಗಿ ನೋಡ್ತಾನೆ, ಚಾಗ ಎಂಟ್ರಿ ನೋಡ್ಕೊತಾನೆ ಸರಿಯಾಗಿದೆಯಲ್ಲೋ ಅಂತೇಳಿ ದೇವ್ರ ಬಗ್ಗೆ ಹುಚ್ಚ ಬಿಡಿ ತಿಳ್ಕೊಂಡ್ಬಿಡ್ತಾನೆ. ಗೊತ್ತಾಯ್ತಾ, ಈ ಪಾಸ್ಬುಕ್ ಎಷ್ಟೇ ಇದ್ದರೂ ಇವನೇ ಫೇಲ್ ಆದ್ದರಿಂದ ಅದು ಉಳಿಯೋದೇ ಇಲ್ಲ. ಆದರೆ ಅದರಲ್ಲಿ ಭಾರಿ ಕೇರ್ ತಗೋತಾನೆ ಪ್ರತಿಯೊಂದನ್ನು ಕೂಡ, ಇಲ್ಲಿ ಕೇರ್ ತಗೊಳ್ಳೋದಿಲ್ಲ. ಅದಕ್ಕೆ ಶಾಸ್ತ್ರಾರ್ಥ ಓದ್ಬೇಕಾದ್ರೆ ಹೇಗೆ ಓದಬೇಕು, ಕೇರ್ಫುಲ್ಲಾಗಿ ಓದಬೇಕು, ಸ್ವಲ್ಪ ಕೂಡ ದೇವ್ರ ಬಗ್ಗೆ ತಪ್ಪು ತಿಳುವಳಿಕೆ ಬರದಂತೆ ಓದಬೇಕು. ಏವಂ ವಿಷ್ಣು ಧರ್ಮಾನ್ ಪೃಥಕ್, ಯಾವಾಗ ಒಳ್ಳೆ ಬೋರ್ಡ್ ತಗೋತಾನೆ, ಇನ್ನೊಂದು ಕಡೆ ಚೆಕ್ ಮಾಡಿಸ್ತಾನೆ, ಕ್ರಾಸ್ ಚೆಕ್ ಮಾಡಿಸ್ತಾನೆ. ಗೊತ್ತಾಯ್ತಾ, ಅದೇ ರೀತಿಯೇ ತಿಳ್ಕೊಂಡು ವೆರಿಫೈ ಮಾಡಿಸ್ಕೋಬೇಕು ಯಾವಾಗಲೂ ಕೂಡ. ಅಕಸ್ಮಾತ್ ಕನ್ಫ್ಯೂಷನ್ ಬಂದರೆ ಏನು ಮಾಡಬೇಕು, ಅದನ್ನು ತಿಳ್ಕೊಂಡು ಸಂಶಯ ಪರಿಹಾರ ಮಾಡ್ಕೋಬೇಕು ಹೊರತು ಹಾಗೆ ಇಟ್ಕೊಳಕ್ಕೆ ಹೋಗಬಾರ್ದು. ಪರ್ವತೇಶು ದುರ್ಗೇ ಶಿಖರೇ, ಪರ್ವತದಲ್ಲಿ ಅಂದರೆ ಶಿಖರದಲ್ಲಿ ಅಂತ ಅರ್ಥ. ವೃಷ್ಟಂ ಸುರಿದಂಥ ಮಳೆ, ವೃಷ್ಟಂ ಅಂದರೆ ವೃಷ್ಟಿ ಅಂದರೆ ಮಳೆ, ವೃಷ್ಟಂ ಅಂದರೆ ಸುರಿದಂಥ ಮಳೆ. ಅಥೋವಿಧಾವತಿ, ಹೇಗೆ ಜೋರಾಗಿ ಹರಿಯುತ್ತಲ್ಲ ಕೆಳಗೆ. ಏವಂ ವಿಷ್ಣೋ ಧರ್ಮಾನ್ ಪೃಥಕ್ ಪಶ್ಯನ್ ಅಂಧಂತಮೋ ವಿಧಾವತಿ, ಅಂಧಂತಮಸ್ಸಿಗೆ ಜೋರಾಗಿ ಹೋಗ್ತಾನೆ ಅಂತ ಹೇಳಿದರು. ಕಿಂಚನೇತಿ, ಅದನ್ನೇ ಹನುಮಂತೇವರು ಹೇಳಿದ್ರು, ಸಪುತ್ರ ಮಿತ್ರ ಬಾಂಧವೋ ವಿನಾಶಂ ಆಶು ಯಾಶ್ಯಸಿ, ಫಾಸ್ಟಾಗಿ ಹಾಳಾಗ್ತಿ ಅಂತ ಹೇಳಿ. ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಬರೀ ಹಾಳಾಗೋದಿಲ್ಲ, ಫಾಸ್ಟಾಗಿ ಹಾಳಾಗ್ತಾನೆ, ಸ್ವಲ್ಪ ಹಾಳಾಗೋದಿಲ್ಲ, ಎಲ್ಲ ಹಾಳಾಗ್ತಾನೆ, ಸಪುತ್ರ ಮಿತ್ರ ಬಾಂಧವನ ಹಾಳಾಗ್ತಾನೆ. ಅದರಿಂದಾಗಿಯೇ ಆ ವಿಧಾವತಿ ಶಬ್ದಕ್ಕೆ ಅರ್ಥ ಅದು. ಯಥೋದಕಂ ದುರ್ಗೇ ಶುದ್ಧ ಮಾಸಿಕ್ತಂ ತಾದೃಗೇ ಭವತಿ, ಇನ್ನೊಂದು ಖಂಡಾರ್ಥ ಓದಲಿಲ್ಲ. ಕಿಂಚನೆ ಇತಿ ವಾಕ್ಯಶೇಷೆ, ನಾನಾ ಇತಿ ನಾನಾ ಶಬ್ದೇನ ಭೇದಸ್ಯ, ಇವ ಶಬ್ದೇನ ತದ್ವಿರುದ್ಧಸ್ಯ ಅಭೇದಸ್ಯ ಪ್ರತೀತ್ಯ, ಭೇದಾಭೇದ ದರ್ಶಿನಃ ಏವ ಅನರ್ಥೋಕ್ತೇಃ, ಭೇದದರ್ಶಿನಃ ತದನುಕ್ತೇಃ, ಭೇದಯೇವಾಸ್ತು ಧರ್ಮಾಣಾಂ ಇತ್ಯತೋ ಧರ್ಮಾಣಾಂ ಭೇದಜ್ಞಾನೇ ಅನರ್ಥಂ ಸ್ಪಷ್ಟಯತಿ. ಅವು ಪ್ರಶ್ನೆ ಹಾಕೋಬಹುದು ಅವನು. ಕಿಂಚನೇತಿ ವಾಕ್ಯಶೇಷೆ ನಾನಾತಿ ನಾನಾ ಶಬ್ದೇನ ಭೇದಸ್ಯ, ಇವ ಶಬ್ದೇನ ತದ್ವಿರುದ್ಧಸ್ಯ ಅಭೇದಸ್ಯ ಪ್ರತೀತ್ಯ, ಭೇದಾಭೇದ ದರ್ಶಿನಃ ಏವ ಅನರ್ಥೋಕ್ತೇಃ, ಭೇದದರ್ಶಿನಃ ತದನುಕ್ತೇಃ. ದೇವ್ರ ಬಗ್ಗೆ ಅಭೇದ, ಭೇದಾಭೇದ ಮತ್ತು ಭೇದ ಮೂರು ತಿಳ್ಕೋಬೇಕು. ಇಲ್ಲಿ ಭೇದಾಭೇದ ತಿಳ್ಕೊಂಡ್ರೆ ಅಪಾಯ ಇದೆ, ಭೇದ ತಿಳ್ಕೊಂಡ್ರೆ ಅಪಾಯ ಇಲ್ಲ ಅಂತ ಯಾಕೆ ಹೇಳಬಾರ್ದು ಅಂದರೆ ಇನ್ನೂ ಸ್ಪಷ್ಟ ಹೇಳ್ತಾರೆ. ಪೃಥಕ್ ಪಶ್ಯನ್, ಪೃಥಕ್ ಅಂದರೆ ಪ್ರತ್ಯೇಕ, ಬೇರೆ ಬೇರೆ ತಿಳ್ಕೊಂಡ್ರು, ಭೇದಾಭೇದ ತಿಳ್ಕೊಂಡ್ರು ತಪ್ಪ, ಅನಂತಮ ತಪ್ಪಿದ್ದಲ್ಲ ಅಂತ ಹೇಳೋದು ಒಂದು ಭಾಗ. ಇನ್ನೊಂದು ಭಾಗ ಸ್ಪಷ್ಟ ಇತಿ, ಎಷ್ಟು ಫಾಸ್ಟಾಗಿ ಬಿಡ್ತಾನೆ ಅಂತ ಹೇಳೋದು ಇನ್ನೊಂದು ಭಾಗ. ಅದಕ್ಕೆ ಉತ್ತರ ಹೊರಟಿದೆ ಇದು. ಯಥೇತಿ ಪರ್ವತೇಶು ದುರ್ಗೇ ಊರ್ಧ್ವ ಭಾಗೇ ಶಿಖರೇ ವೃಷ್ಟಂ ಉದಕಂ ಯಥಾ ಅಧೋ ವಿವಿಧತೆಯಾ ಧಾವತಿ, ಒಂದು ಜೋರ ಬಿಡೋದು, ಇನ್ನೊಂದು ಸ್ಪ್ರೆಡ್ಡಾಗಿ ಬಿಡೋದು, ಅನೇಕ ಕವಲು ಕವಲಾಗಿ ಬಿದ್ದುಬಿಡೋದು, ಅದು ತುಂಡು ತುಂಡಾಗಿ ಹೋಗ್ತಾನೆ ಅಂತ ಅರ್ಥ. ಏವಂ ವಿಷ್ಣೋ ಧರ್ಮಾನ್ ಪೃಥಕ್ ಆಶ್ರಯಾದ ಅನ್ಯೋನ್ಯಂ ವಾ ಭೇದೇನ ಪಶ್ಯನ್ ಜಾನನ್ ತಾನೇವ ಭೇದೇನ ದೃಷ್ಟಾನನು ತದ್ದರ್ಶನಾನಂತರಮೇವ ವಿಧಾವತಿ ತಮಃ ಪ್ರಾಪ್ನೋತಿ. ತಿಳ್ಕೊಂಡ ತಕ್ಷಣನೇ ಹಾಳಾಗಿ ಹೋಗ್ತಾನೆ. ಮುಟ್ಟಿದ ಕರೆಂಟ್ ಮುಟ್ಟಿದ ತಕ್ಷಣ ಶಾಕ್ ಹೊಡೆಯುತ್ತೆ, ಅರ್ಧ ಗಂಟೆ ಬೇಕು ಹೊಡಿಲಿಕ್ಕೆ, ದಯವಿದ್ದು ಇಮ್ಮಿಡಿಯೇಟ್ ಆಗಿ ಹೊಡೆಯುತ್ತ, ವಿನಾಶ ಇಮ್ಮಿಡಿಯೇಟ್ ಆಗುತ್ತೆ ಅಂತ ಹೇಳಿ. ಯಥೋದಕಂ ಶುದ್ಧೇ ಶುದ್ಧಂ ಆಸಿಕ್ತಂ ತಾದೃಗೇ ಬಭವತಿ ಏವಂ ಮುನೇರ್ ಬಿಜಾನತ ಆತ್ಮಾಭವತಿ ಗೌತಮ. ಈಗ ಸರಿಯಾಗಿ ತಿಳ್ಕೊಂಡು ಉದ್ಧಾರ ಆಗ್ತಾನೆ ಅಂತ ಹೇಳಿದ್ರಲ್ಲ, ಅವನೇ ಉದ್ಧಾರ ಆಗ್ತಾನೆ ಅಂದರೆ ಅದಕ್ಕೂ ದೃಷ್ಟಾಂತ ಕೊಡ್ತಾರೆ. ಹಾಳಾಗೋದಕ್ಕೂ ಎಕ್ಸಾಂಪಲ್ಲು, ಉದ್ಧಾರ ಆಗೋದಕ್ಕೂ ಎಕ್ಸಾಂಪಲ್. ಅದೇನು, ಯಥೋದಕಂ ಶುದ್ಧೇ ಶುದ್ಧಂ ಆಸಿಕ್ತಂ ತಾದೃಗೇ ಬಭವತಿ ಏವಂ ಮುನೇರ್ ಬಿಜಾನತ ಆತ್ಮಾಭವತಿ ಗೌತಮ. ಯಥಾ ಉದಕಂ ಶುದ್ಧೇ ಶುದ್ಧಂ ಆಸಿಕ್ತಂ, ಶುದ್ಧೇ ಉದಕೇ ಆಸಿಕ್ತಂ ಶುದ್ಧಂ ಉದಕಂ, ಒಳ್ಳೆ ಶುದ್ಧವಾದ ನೀರಿದೆ, ಶುದ್ಧವಾದ ನೀರನ್ನು ಹಾಕಿದ, ಆ ನೀರು ಕೆಡುತ್ತಾ ಇಲ್ಲ, ಶುದ್ಧವಾದ ನೀರು ಎಷ್ಟ ಮಡಿಯವರು ಮಡಿಯವರು ಮುಟ್ಟಿನ ಏನಾಗುತ್ತೆ, ಮೈಲಿಗೆ ಆಗೋದಿಲ್ಲ. ಅದೇ ರೀತಿಯೇ ದೇವರು ಸರಿಯಾಗಿ ತಿಳ್ಕೊಂಡು ಬಿಟ್ರೆ ಇವನು ಹೇಗಿರ್ತಾನೆ, ಶುದ್ಧವಾಗಿರ್ತಾನೆ. ಜೀವ ಏನಾಗೋದಿಲ್ಲ, ಶುದ್ಧ ನೀರಿನಲ್ಲಿ ಕೊಳತ್ ನೀರು ಬಿದ್ದರೆ ಬೇರೆ, ಅದು ದೇವ್ರ ಹತ್ರ ಸೇರಿಸೋದಿಲ್ಲ ಅವರನ್ನು. ಒಳ್ಳೆಯವ್ರು ಬಿದ್ದರೆ ಇವನು ಶುದ್ಧವಾಗಿರ್ತಾನೆ, ಕೆಡೋದೇ ಇಲ್ಲ. ಆ ರೀತಿ ಮುನೇಹೇ ವಿಜಾನತಃ, ಮುನಿ ಅಂದರೆ ಮುನಿ, ವಿಜಾನತಃ ತಿಳುವಳಿಕೆಯವರ ಜ್ಞಾನಿಯಾದವನು, ಆತ್ಮಾಭವತಿ ಗೌತಮ, ದೇವ್ರ ಹತ್ರ ಹಾಗೇ ಇರ್ತಾನೆ ಹೊರತು ಅವನಿಗೇನಿರೋದಿಲ್ಲ, ಶುದ್ಧನಾಗಿರ್ತಾನೆ. ದೇವ್ರ ಹತ್ರ ಹೋದ ಶುದ್ಧ ಜೀವ ಶುದ್ಧನಾಗಿರ್ತಾನೆ, ಆದ್ದರಿಂದ ಅವನಿಗೆ ಪತನಾದಿಗಳಿಲ್ಲ, ವಿನಾಶ ಇಲ್ಲ, ಸಂಪೂರ್ಣವಾದ ಸುಖ ಸಿಗುತ್ತೆ ಅಂಥೇಳಿ ತಿಳಿಸಿದರು. ವಿಜಾನತಃ ಮುನೇಹೇ ಆತ್ಮ ವಾಯುರಪಿ ತಾದೃಗೇವ ಭವತಿ ನತು ಸಯೇವ ಭವತಿ ಕಿಂ ವನ್ನೇ ಜೀವಾಹ. ಇದರಲ್ಲಿ ಇನ್ನೊಂದು ಸ್ಪಷ್ಟೀಕರಣ ಕೂಡ ಕೊಟ್ಟರು. ಏನದು, ನೀರಿನಲ್ಲಿ ಹಾಕಿದ ನೀರು, ಶುದ್ಧ ನೀರಿನಲ್ಲಿ ಹಾಕಿದ ನೀರು ತಾದೃಗೇ ಭವತಿ, ಅದರಂತೆಯೇ ಇರುತ್ತೆ ಅಂತ ಹೇಳಿದರು. ಅದೇ ಆಗುತ್ತೆ ಅಂತ ಹೇಳಲಿಲ್ಲ. ಅದೇ ರೀತಿ ದೇವರ ಹತ್ರ ಹೋದ ಜೀವ ಏನಾಗೋದಿಲ್ಲ, ದೇವರೇ ಆಗೋದಿಲ್ಲ. ದೇವರಂತೆ ಏನಾಗ್ತಾನೆ, ದೋಷರಹಿತನಾಗ್ತಾನೆ ಹೊರತು ಗುಣಪೂರ್ಣನಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೊಂದು ದೃಷ್ಟಾಂತ. ಮತ್ತು ಸಯೇವ ಹೋತಿ ನೋಡಿ, ಸಯೇವ ಹೋತಿ ಅಂತ ವಾಕ್ಯ ಇಲ್ಲ. ತಾದೃಗೇವ ಅದ್ವೈತಕ್ಕೆ ವಿರುದ್ಧ ಇದು. ತಾದೃಗೇವ ಹೋತಿ ಅಂತ ಹೇಳಿದ್ರಿಂದ ಸಯೇವ ಹೋತಿ ಅಂತ ಹೇಳಿದ್ರೆ ಬೊಮ್ಮನೇ ಆಗಿಬಿಡ್ತಾನೆ ಅಂತ ಹೇಳಬೇಕಾಗಿ. ಸಯೇವ ಹೋತಿ ಆಗಲಿಲ್ಲ, ಅವನಂತೇನೆ ಆಗ್ತಾನೆ. ಕಿಮ್ಮನ್ನೇ ಜೀವಾಹ, ಇನ್ನೂ ವಿಶೇಷ, ವಿಜಾನತಃ ಮುನಿ ಅಂತ ಪದ ಇದೆ. ಭಾರಿ ತಿಳ್ಕೊಂಡ್ರೆ ದೇವ್ರ ಬಗ್ಗೆ, ಸ್ವಲ್ಪ ತಿಳ್ಕೊಂಡ್ರೆ ಸರಿ, ಭಾರಿ ತಿಳ್ಕೊಂಡ್ಬಿಟ್ರೆ ಎಷ್ಟೇ ತಿಳ್ಕೊಂಡು ವಾಯುದೇವರಷ್ಟು ಯಾರು ತಿಳ್ಕೊಳ್ಳೋದಿಲ್ಲ. ಅಂತ ವಾಯುದೇವರು ಕೂಡ ಏನಾಗೋದಿಲ್ಲ, ದೇವರಾಗೋದಿಲ್ಲ. ನಮಗೆ ಎಲ್ಲರೂ ಪೂರ್ಣ ಪ್ರಜ್ಞರು, ಅವರಷ್ಟು ತಿಳ್ಕೊಂಡವರೇ ಯಾರೂ ಇಲ್ಲ. ಅಂಥವರೇ ದೇವರಾಗೋದಿಲ್ಲ ಅಂದಮೇಲೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡ್ರೆ ದೇವರಾಗ್ತಾರಾ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ದೃಷ್ಟಾಂತ, ಏವಂ ಮುನೇರ್ ವಿಜಾನತಃ ಆತ್ಮಾಭವತಿ ಗೌತಮ. ವಿಜಾನತೋ ಮುನೇರ್ ಆತ್ಮ ವಾಯುರಪಿ ತಾದೃಗೇವ ಭವತಿ ಅಥ ಸಯೇವ ಭವತಿ ಕಿಮು ಅನ್ಯೇ ಜೀವಾಹ. ಉಳಿದಿರೋದ್ರ ಬಗ್ಗೆ ಹೇಳಬೇಕಾ, ಸರ್ವೇಷಾಂ ಜ್ಞಾನಿನಾಂ ಆತ್ಮ ದೇವಾನಾಂಚ ವಿಶೇಷತಃ ಮುಕ್ತೋ ವಾಯುಶ್ಚ ಸಾದೃಶ್ಯಂ ಏವಂ ವಿಷ್ಣುಸ್ತು ಗಚ್ಚತಿ. ಸರ್ವೇಷಾಂ ಜ್ಞಾನಿನಾಂ ಆತ್ಮ ದೇವಾನಾಂಚ ವಿಶೇಷತಃ. ಎಲ್ಲರಿಗೂ ಪರಮಾತ್ಮ ಸ್ವಾಮಿ, ದೇವತೆಗಳಿಗೆ ವಿಶೇಷವಾಗಿ ಸ್ವಾಮಿ. ಮುಕ್ತೋ ವಾಯುಶ್ಚ ಸಾದೃಶ್ಯಂ, ಮುಕ್ತರಾದ ವಾಯುದೇವರು ಕೂಡ ವಿಷ್ಣೋ ಸಾದೃಶ್ಯಮೇವ ಗಚ್ಚತಿ, ವಿಷ್ಣುವಿನ ಸಾದೃಶ್ಯವನ್ನು ಮಾತ್ರ ಹೊಂತಾರೆ. ಋತು ತದ್ರೂಪತಾಂ ಯಾತಿ, ಪರಮಾತ್ಮನೇ ಆಗಿಬಿಡೋದಿಲ್ಲ ಅವರು. ಕಿಂವನ್ನೇ ದೇವಮಾನವಾಹ ಮಾನುಷಾಹ, ಇನ್ನು ಉಳಿದ ದೇವತೆಗಳ ಬಗ್ಗೆ, ಮನುಷ್ಯರ ಬಗ್ಗೆ ಹೇಳಬೇಕಾ, ಅವರೆಂದೂ ದೇವರಾಗೋದಿಲ್ಲ, ದೇವರ ಐಕ್ಯ ಹೊಂದೋದಿಲ್ಲ, ದೇವರಷ್ಟು ಪೂರ್ಣನೂ ಆಗೋದಿಲ್ಲ. ಆಭಾಸಾಭಾಸ ರೂಪಾಸ್ತು ವಾಯೋರ್ದೇವಶ್ಯ ಸರ್ವಶಃ ಇತಿ ಭವಿಷ್ಯತ್ ಪರ್ವಣಿ. ಪರಮಾತ್ಮನಿಗೆ ವಾಯುದೇವರು ಪ್ರತಿಬಿಂಬ, ಅವರು ಉಳಿದ ದೇವತೆಗಳು ಪ್ರತಿಬಿಂಬ. ಈ ರೀತಿ ಬಿಂಬ ಪ್ರತಿಬಿಂಬ ಇರೋದರಿಂದ ಎಂದೂ ಕೂಡ ಪ್ರತಿಬಿಂಬ ಏನಾಗೋದಿಲ್ಲ, ಬಿಂಬ ಆಗೋದಿಲ್ಲ. ಪ್ರತಿಬಿಂಬ ಶಬ್ದಕ್ಕೆ ಬಿಂಬದಂತೆ ಇರೋದು ಅಂತ ಅರ್ಥನೇ ಹೊರತು ಬಿಂಬನೇ ಆಗಿರೋದು ಅಂತ ಕರೆಯೋದಿಲ್ಲ. ಬಿಂಬದಂತೆ ಇದ್ದರೆ ಪ್ರತಿಬಿಂಬ, ಗೊತ್ತಾಯ್ತಾ? ಬಿಂಬವೇ ಆಗಿಬಿಟ್ರೆ ಪ್ರತಿಬಿಂಬ ಅದಲ್ಲ, ಬಿಂಬನೇ ಆಗುತ್ತೆ, ಪ್ರತಿಬಿಂಬ ಹೇಗಾಗತ್ತದು? ಇತಿ ಕಾಟಕ ಭಾಷೆ ತೃತೀಯಾಧ್ಯಾಯಶ್ಯ ಪ್ರಥಮಾವಲ್ಲಿ. ಅದಕ್ಕೆ ಓದ್ತಾರೆ, ಓದ್ಬಿಟ್ಟು ಓದ್ಬಿಟ್ಟು ನೀವು ಸರಿಯಾಗಿ ಓದಿಲ್ಲ ಅಂತ ಸರಿಯಾಗಿ ಓದಿದವರು ಬೈತಾರೆ ಅಷ್ಟೇ. ನಾನು ಈಶ್ವರ ನಾವ ಹೇಳ್ತೀವಿ, ಪರೀಕ್ಷೆ ಫೇಲ್ ಆದ, ಓದಲಿಲ್ಲ ಅಂತ ಕೇಳೋದಿಲ್ಲ ಅವನ್ನ. ಯಾಕೆ ಓದಲಿಲ್ಲ, ತಪ್ಪರು ಯಾಕೆ ತಪ್ಪರು ಅಂತ ಕೇಳಿದ ಹಾಗೋ ಹಾಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಸೇಮ್ ಟೆಕ್ಸ್ಟೇ, ಫೇಲ್ ಆಗೋನೇ ಬೇರೆ ಟೆಕ್ಸ್ಟು, ಪಾಸ್ ಆಗೋನೇ ಬೇರೆ ಟೆಕ್ಸ್ಟು, ಟೆಕ್ಸ್ಟ್ ಚೇಂಜಸ್ ಇರೋದಿಲ್ಲ. ಒಂದೇ ಟೆಕ್ಸ್ಟಲ್ಲೇ ಪಾಸ್ ಆಗ್ತಾರೆ, ಫೇಲ್ ಆಗ್ತಾರೆ. ಒಂದೇ ಉಪನಿಷತ್ತಲ್ಲಿ ತಪ್ಪು ಅರ್ಥ ಮಾಡ್ಕೊತಾರೆ, ಒಂದೇ ಬ್ರಹ್ಮಸೂತ್ರ ತಪ್ಪು ಅರ್ಥ ಮಾಡ್ಕೋತಾರೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಉದ್ಧಾರ ಇಲ್ಲದೆ ಹೋದ್ರೆ ಇಲ್ಲ, ಅದು ಖಂಡಾರ್ಥ. ಏನ ಏನ ಉದಕ 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 ಅಂತ, ಉದಕ ಎಲ್ಲಿದೆ, ಏನಂತಿದೆ? ಹ್ಞೂ ಹಾಂ, ಏನಂತಿದೆ? ಉದಕ ಸಿಕ್ತಂ ಮಿಶ್ರಮೇ ವ್ಯಥ ಉದಕ, ತೂ ಬಿಡಿಸ್ಕೋಬೇಕಂತ, ತೂ ಉದಕ್ಕೆ ತೂ ಉದಕ್ಕೆ ಚಾ ಇದ್ರೆ ಹೇಗೋ ತೂ ಮೋದು ನವೇ, ಅದು ಸೇರಿಸ್ಬಿಟ್ಟ ತೂ ಉದಕ ತೂ ಉದಕ ಅಂತ ಆಯ್ತು ಅಷ್ಟೆ. ನಾನು ಈಶ್ವರಶ್ಚ ಕಥಂ ಪ್ರೇರಕತ್ವಂ ಮುಕ್ತಶ್ಚ ತದನುಪ್ರವೇಶೇನ ನೈಕ್ಯ ತೇನ ಐಕ್ಯಾದಿತ್ಯತೋ ನೈವ ಮಿಥ್ಯಾ ಯಥೇ. ಈ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಾಗಾಯಿತು, ಮುಕ್ತನಾದ ಜೀವನಿಗೆ ಪರಮಾತ್ಮ ಪ್ರೇರಕನಾಗಿರ್ತಾನೋ ಇಲ್ಲೋ ಅಂತ ನಚಿಕೇತನ ಪ್ರಶ್ನೆ, ಗೊತ್ತಾಯ್ತಾ? ಇಪ್ಪ ಅಂಥವನೇ ಆಗ್ತಾನೆ, ಪರಮಾತ್ಮ ಹೀಗಿದ್ದಾನೆ ಅಂತ ಹೇಳಿದ ಮೇಲೆ ಪರಮಾತ್ಮ ಸ್ವಾಮಿಯಾಗಿ ನಿಯಾಮಕನಾಗಿರ್ತಾನೆ ಹೊರತು ಇಬ್ಬರು ಕೂಡ ಒಂದೇ ರೀತಿ ಆಗೋದಿಲ್ಲ ಅಂತ ಉತ್ತರ. ನಚಿಕೇತ ಏನು ಕೇಳಿದ್ದಾರೆ ಪ್ರಶ್ನೆ, ಉತ್ತರ ಬಂತು ಅಂತ ಹೇಳ್ತಾರೆ. ಈಗ ಈಶ್ವರಶ್ಚ ಕಥಂ ಪ್ರೇರಕತ್ವ ಮುಕ್ತಶ್ಚ ತದನುಪ್ರವೇಶೇನ ತೇನ ಐಕ್ಯಾದಿತ್ಯತೋ ನೈವ ಮಿಥ್ಯಾ ಯಥೇ. ಮುಕ್ತ ಪ್ರವೇಶ ಮಾಡಿದಾಗ ಐಕ್ಯ ಬಂತಲ್ಲ ಅಂದರೆ ಬರಲಿಲ್ಲ ಅಂತ ಹೇಳ್ತಾರೆ. ಯಥಾ ಶುದ್ಧ ಮುದಕಂ ಶುದ್ಧೋದಕೇ ಸಿಕ್ತಂ ಸ್ಥಾಪಿತಂ ಸತ್ ತಾದೃಗೇವ ಭವತಿ ನತು ತದೇವ ವೃದ್ಧಿ ದರ್ಶನಾತ್. ಒಂದು ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್, ನೀವೇನು ಹೇಳಿದಿರಿ, ಒಂದು ಲೋಟ ನೀರಿದೆ ಅಥವಾ ಅರ್ಧ ಲೋಟ ನೀರಿದೆ ಒಂದರಲ್ಲಿ, ಅದಕ್ಕೆ ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದಿರಿ ನೀವು, ಅದರಂತೆ ಆಗುತ್ತೆ ಅಂತ ಹೊರತು ಅದೇ ಆಗಲ್ಲ ಅಂತ ಹೇಳಿದಿರಿ. ಅದೇ ಆಗುತ್ತೆ ಅಂತ ಯಾಕೆ ಹೇಳಬಾರದು ಅಂದರೆ, ಯಥೋ ವೃದ್ಧಿ ದರ್ಶನ ಅರ್ಧ ಲೋಟ ನೀರಿಗೆ ಇನ್ನೊಂದು ಅರ್ಧ ಲೋಟ ನೀರು ಹಾಕಿದಾಗ ಈ ನೀರೇ ಆ ನೀರಾಗಿದ್ದರೆ ಎಷ್ಟಿರಬೇಕಾಗಿತ್ತು ಮತ್ತೆ ಅದು ಅರ್ಧ ನೀರು ಬೇಕಾಗಿತ್ತು. ಅದು ಒಂದು ಲೋಟ ನೀರು ಯಾತಕ್ಕಾಯಿತು, ಜಾಸ್ತಿ ಯಾತಕ್ಕಾಯಿತು, ಬೇರೆ ಇದ್ದಿದ್ದರಿಂದ ಜಾಸ್ತಿ ಆಯಿತು, ಗೊತ್ತಾಯ್ತಾ? ಇದು ಬೇರೆ ಇಲ್ಲ, ಜಾಸ್ತಿ ಆಗದೆ ಹೋಗಿದ್ರೆ ಏನು ಓ ಸ್ವಲ್ಪ ಐಕ್ಯ ಆಯಿತು ಅಂತ ಹೇಳಬೇಕಾಗಿತ್ತು. ಅದರಿಂದ ಸರಿಯಲ್ಲ. ಮತ್ತು ಮಳೆಗಾಲದಲ್ಲಿ ಸಮುದ್ರದಲ್ಲಿ ಹೋದ ನೀರು ಸಮುದ್ರ ಆಗುತ್ತೆ ಅಂದರೆ ಅದು ಸರಿಯಲ್ಲ. ನಮಗೆ ಯಾವಾಗಲೂ ಸಮುದ್ರ ನೀರು ಬೇರೆ, ನದಿ ನೀರೇ ಬೇರೆ. ಮಳೆಗಾಲದಲ್ಲಿ ಕ್ಲಿಯರಾಗಿ ಕಾಣುತ್ತೆ, ಪೇಪರ್ ಬರ್ತಾನೆ ಇರುತ್ತೆ, ಓ ಮಳೆಗಾಲ ಭಾರಿ ಪ್ರವಾಹದಿಂದಾಗಿ ಸಮುದ್ರ ವಾತು ಒತ್ತರಿಸಿ ಬಂದಿದೆ ಅಂತೇಳಿ. ಅಲ್ಲೂ ಕೂಡ ಏನು ಕಾಣಿಸ್ತು? ಮತ್ತೆ ವೃದ್ಧಿ ಕಾಣಿಸ್ತು. ಅಂದಮೇಲೆ ಎಷ್ಟೇ ನೀರು ಹಾಕಿದಾಗ ಆ ಈ ನೀರು ಆ ನೀರು ಒಂದೇ ಆಗೋದಾಗಿದ್ದರೆ ವೃದ್ಧಿ ಕಾಣುತ್ತಿರಲಿಲ್ಲ. ವೃದ್ಧಿ ಕಾಣುತ್ತೆ ಅಂದಮೇಲೆ ಏನಾಯ್ತು? ಈಗ ಐಕ್ಯ ಆಗಿಲ್ಲ ಅಂತ ಅರ್ಥ, ಭೇದನೆ ಉಳ್ಕೊಂಡಿದೆ. ಒಂದು ರೂಪಾಯಿ ನೋಟಿಗೆ ಇನ್ನೊಂದು ರೂಪಾಯಿ ಸೇರಿಸಿಬಿಟ್ರೆ ಒಂದು ರೂಪಾಯಿ ಆಗಲಿ ಯಾರು ಸೇರಿಸ್ತಿದ್ರಾ? ಎಲ್ಲ ಒಂದೇ ರೂಪಾಯಿ ಆಗಬೇಕು. ಎಷ್ಟು ಒಂದು ರೂಪಾಯಿ ಸೇರಿಸ್ತಾ ಒಂದೊಂದು ರೂಪಾಯಿ ಕೊನೆಗೆ ಅಷ್ಟು ಉಳಿಬೇಕಾಗಿತ್ತು, ಒಂದೇ ರೂಪಾಯಿ ಉಳಿದಿದೆಯಾ? ಇಲ್ಲೇ ಇಲ್ಲ. ಮತ್ತು ಹಾರಿ ನೀರು ಹಾಕೋರಿಗೂ ಏನು ಗೊತ್ತು? ಗೊತ್ತಾ? ಹಾರಿ ಹಾಲಾಕ ಹಾರಿ ನೀರು ಹಾಕೋರಿಗೆ ಏನು ಗೊತ್ತು? ಆ ನೀರು ಹಾಕಿದ್ರೆ ನೀರು ಐಕ್ಯ ಒಂದಾಗಿದ್ರೆ ಯಾರು ಹಾಕ್ತಲೇ ಇರಲಿಲ್ಲ. ಯಾಕೆ? ನೀರು ಬೇರೆ ಹಾಕಿದ ಬೇರೆ ವೇಸ್ಟ್, ಈ ನೀರು ಬೇರೆ ವೇಸ್ಟ್ ಆಗೋದು. ಗೊತ್ತಾ? ವೃದ್ಧಿ ಜಾಸ್ತಿ ಆಗುತ್ತೆ ಅಂತೇಳಿ ಹಾಕೋದವ್ರು. ಅಂದರೆ ಹಾಲಾಕೋರು ಕೇಳಿದ್ರೆ ಹೇಳ್ತಾರೆ ಏನಂತ? ಐಕ್ಯ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಹಾಲಾಕಾರಿಗೂ ಗೊತ್ತಿರೋ ಪ್ರಮೇಯ ಅದು. ಇದು ಅಂತ ಹೊತ್ತು ಇವ್ರು ಹೇಳ್ತಾರೆ ರೀ, ಎಂಥ ವೇದಾಂತಿಗಳಾಗ್ತಾರೆ. ಹಾಂ, ಮೋಸ ಮಾಡೋರಿಗೆಲ್ಲ ಕಲಬೆರಕೆ ಕಾನ್ಸೆಪ್ಟ್ ಯಾತಕ್ಕೆ ಬಂತು? ಅಕ್ಕಿ ಒಂದಿಷ್ಟು ಮಗಲು ಸೇರಿಸ್ದ, ಕಲ್ಲು ಸೇರಿಸ್ದ, ಏನಾಯ್ತು ಈಗ? ಅಕ್ಕಿ ಕ್ವಾಟಿ ಕಲ್ ರೇಟ್ ಬೇರೆ, ಅಕ್ಕಿ ರೇಟ್ ಬೇರೆ. ಅಕ್ಕಿ ರೇಟ್ ಜಾಸ್ತಿ, ಕಲ್ ರೇಟ್ ಕಡಿಮೆ. ಗೊತ್ತಾಯ್ತಾ? ಆದ್ದರಿಂದ ಲಾಭ ಬಂತು ಅವನಿಗೆ. ಅದು ಕಲ್ಲೇ ಅಕ್ಕಿರೇ ಆಗೋದಾಗಿದ್ರೆ ಗೊತ್ತಾಯ್ತು, ಮತ್ತೆ ಯಾಕೆ ಹಾಕ್ತಿದ್ದ ಅವನು? ಹಾಕೋ ಕಾರಣನೇ ಇರ್ತಿರಲಿ, ಸರಿತಾ? ಎಲ್ಲರೂ ತಾವೇ ಹಾಕೋದು, ಅವನೇ ನಾವೇ ಹಾಕುತ್ತಿದ್ವಿ, ಕಲ್ಲು ಅವರೇ ಹಾಕಬೇಕಾಗಿತ್ತು. ಕಲ್ಲು ನಾವೇ ಹಾಕೊಂಡ್ಬಿಟ್ರೆ ಜಾಸ್ತಿ ಆಗೋಗ್ಬಿಡು, ಆಗೋದಿಲ್ಲ. ಹಾಗೆಲ್ಲ ಕೊಡು. ಇವತ್ತು ಸಿಂಪಲ್ ತಗೊಳ್ಳಿ, ಎರಡನೇ ಸಮಂತಿ ಸಾರಿ ನೀರು ಹಾಕ್ತಾರಪ್ಪ, ಎರಡನೇ ಪಕ್ತಿ ಮೂರ ನೀರು ಹಾಕ್ತಾರೋ ಇಲ್ಲ ಸಾಲದು ಬಂತು ಅಂತೇಳಿ ಅವ ಚೇಂಜ್ ಕಡದೆ ಹೋಗಿದ್ರೆ ಮೊದಲೇ ನೀರು ಹಾಕ್ಬೋದಾಗಿತ್ತು. ಮತ್ತೆ ಇಷ್ಟು ಮಾಡಿ ನೀರು ಹಾಕ್ಬಿಟ್ರೆ ಹೋದಾಯ್ತು. ಒಂದಿಷ್ಟೇ ಸ್ಟಾರ್ ಮಾಡೋದು, ಎಷ್ಟು ಬೇಕಾದ್ರೆ ನೀರು ಹಾಕ್ತಾ ಇರೋದು, ಎಷ್ಟು ಜನಕ್ಕೆ ಆಗುತ್ತೆ? ಅದು ಸ್ವಲ್ಪ ಹಾಕ್ತಾ ಹಾಕ್ತಾ ಏನಾಗ್ಬಿಡುತ್ತೆ? ಕೊರೆಗೆ ನೀರೇ ಆಗಿಬಿಡುತ್ತೆ, ಹೊರತು ಆಗೋದಿಲ್ಲ. ಅದುವೆಲ್ಲ ಕಾಮನ್ ಸೆನ್ಸ್ ಬಿಟ್ಟು ಅಪಾರ್ಥ ಮಾಡ್ಕೋತಾರೆ ಅವರು. ಅದು ಎಷ್ಟು ಫೂಲಿಶ್ನೆಸ್! ಆಚಾರ ಅವತಾರ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಅವ್ರು ಏನು ಮಾಡಿದ್ರು? ತಪ್ಪು ತಪ್ಪಾಗಿ ಹೇಳಿ ದಾರಿ ತಪ್ಪಿಸ್ಬಿಟ್ಟಿದ್ರು. ನೋಡೋರಿಗೆ ಅದನ್ನು ಹೌದಂತ ತಿಳ್ಕೊಂಡ್ಬಿಡ್ತಾರೆ ಎಲ್ಲ ಜನಗಳು. ಆಚಾರ ಹೇಳಿದರು ವೃದ್ಧಿ ದರ್ಶನ, ಉತ್ತರ ಕೊಟ್ಟಮೇಲೆ ಏನಾಯಿತು? ಉತ್ತರ ಕೊಡಲಿಕ್ಕೆ ಬರಲಿಲ್ಲ. ಹಾಂ, ಲವಣ ಅದು ಅದು ಅಲ್ಲ, ಲವಣೋದಕ ಲವಣನೇ ಆಯಿತು ಅಂತ ಹೇಳಿ ಸುಳ್ಳೋದು. ಅದಕ್ಕೆ ಆಚಾರ್ಯ ಏನು ಹೇಳಿದರು? ರುಚಿ ನೋಡಿ ಗೊತ್ತಾಗುತ್ತೆ ಅಂತೇಳಿ. ಅದು ಹೇಳಿದ್ದೇನೀಗ. ಅವ್ರು ಏನು ಹೇಳಿದ? ಅದು ಶ್ವೇತಕ್ಕೆತ್ತ ಕತೆ ಬಂತಲ್ಲ, ಅದಾಯ್ತಾಗಲೇ ನೀರಿನೊಳಗೆ ಉಪ್ಪಾಗಿದ, ಮರುದಿವಸ ನೋಡಿದ ಕಾಣಲಿಲ್ಲ, ಏನಾಯ್ತು? ಅದು ಕರಗೋಗ್ಬಿಟ್ಟಿತ್ತು. ಅಯ್ಯೋ, ಉಪ್ಪು ಇಲ್ಲೇ ಇಲ್ಲ ಅಂತ ಹೇಳಿದ. ಸೊ ಕುಡಿದು ನೋಡೋಣ, ಕುಡಿದು ನೋಡಿದ್ರೆ ಏನಾಯ್ತಾಗ? ಉಪ್ಪು ಕಾಣಲಿಲ್ಲ ಹೊರತು ಏನಾಗಿದೆ? ಅದು ಇದ್ದೇ ಇದೆ. ಅದರಿಂದ ಅದೇನಾದರೂ ಕೂಡ ನೀರಿಗೆ ಹಾಕಿದ ಉಪ್ಪು ನೀರೇ ಆಗೋದಾಗಿದ್ದರೆ ಏನಿರಬೇಕಾಗ್ತದೆ? ಉಪ್ಪಾಗಬಾರ್ದು, ಅದೇ ರೀತಿ ಇರಬೇಕಾಗಿ. ಸಕ್ಕರೆ ಯಾರು ಶರ್ಬತ್ ಮಾಡೋಕ್ಕೆ ಬರ್ತಿದ್ದಿಲ್ಲ, ಹಾಕಿ ಸಕ್ಕರೆ ಎಲ್ಲ ನೀರಾಕಿ ತೆಗೆದುಕೊಂಡಿದ್ದರೆ ಸೀರೆ ಆಗ್ತಿರಲಿಲ್ಲ. ಅಡುಗೆ ಮಾಡೋಕ್ಕೆ ಬರ್ತಿದ್ದಿಲ್ಲ ಯಾರಿಗೂ ಕೂಡ. ಏನೋ ಹಾಕಿ ಏನೋ ಆಗಿಬಿಟ್ರೆ ಅದು ಏನಾಗ್ತಿದ್ದು ಗತಿ? ಸಾಧ್ಯನೇ. ಇವೆಲ್ಲ ಭೇದ ತೋರಿಸೋಕ್ಕೆ ಪರಮಾತ್ಮ ಏನು ಮಾಡಿದ್ದಾನೆ? ಕಣ್ಣೆದುರಿಗೆ ಇಟ್ಟಿದ್ದಾನೆ ಅಷ್ಟು ಕೂಡ. ವಿಜಾನತೋ ಮುನೀಹೇ ವಿಜಾನತ ಮುನೀನಾಮಾತ್ಮ ಸ್ವಾಮಿ ಮುಕ್ತಶ್ಚತುರ್ಮುಖ ಏವಂ ಭವತಿ ಭವಗತ್ ಸದೃಶ ಏವ ಭವತಿ. ಬ್ರಹ್ಮದೇವರು ಕೂಡ ಹಾಗೆ ಆಗ್ತಾರೆ ಹೊರತು ಎಂದು ಅವರ ಐಕ್ಯ ಹೊಂದೋದಿಲ್ಲ. ನತು ತದೈಕ್ಯಮಾಪ್ನೋತಿ ಜೀವಾಸ್ತು ನಾಪ್ನುವಂತಿ ಇತಿ ಕಿಮು ವಕ್ತವ್ಯಂ ಇತ್ಯರ್ಥ. ಇನ್ನು ಜೀವರು ಹೊಂದೋದಿಲ್ಲ ಅಂತ ಬೇರೆ ಹೇಳಬೇಕಾ ಅಂತೇಳಿ ಕೈಮುತ್ಯವನ್ನು ಹೇಳಿದರು. ಅಥ ಉಕ್ತಂ ಯುಕ್ತಮಿತಿ ಭಾವ ಗೌತಮೇತಿ ನಚಿಕೇತ ಸಹ ಸಂಬೋಧನ. ಗೌತಮ ಅಂಥೇಳಿ ಗೌತಮ ಅಂತ ಕೊನೆಯ ಪದ ಬಂತು. ಆತ್ಮಾಭವತಿ ಗೌತಮ ಅಂತ ಹೇಳಿದ್ರಿಂದ ಗೌತಮ ಶಬ್ದಕ್ಕೆ ಏನಂತ ಅರ್ಥ? ನಚಿಕೇತ ಅಂತ ಅರ್ಥ. ಅಲ್ಲಿಗೆ ದ್ವಿತೀಯಾಧ್ಯಾಯದ ಪ್ರಥಮವಲ್ಲಿ ಮುಗಿತು. ಎರಡನೇ ಅಧ್ಯಾಯದೀಗ ಎರಡನೇ ವಲ್ಲಿ ಪುರಂ ಏಕಾದಶ ದ್ವಾರಂ ಅಜಸ್ಯ ವಕ್ರಚೇತ ಸಹ ಅನುಷ್ಠಾಯ ನ ಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ ಏತದ್ವೈತತ್. ಮತ್ತೆ ವಿವರಣೆಗಳು. ಪುರಂ ಏಕಾದಶ ದ್ವಾರಂ ಅಜಸ್ಯ ಅವಕ್ರಚೇತ ಸಹ ಅನುಷ್ಠಾಯ ನ ಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ ಏತದ್ವೈತತ್. ಇದಂ ಪುರಂ ಭಗವದಧೀನಮಿತ್ಯಧಿಷ್ಠಾಯ ಅಜಸ್ಯ ಇದಂ ಪುರಮಿತಿ ಸ್ಥಿತಿಂ ಕೃತ್ವಾ ವಿಮುಕ್ತೋ ನಿರಭೀಮಾನತ್ವಾತ್ ಪೂರ್ವಮೇವ ಅಪರೋಕ್ಷವಿತ್ ಮುಖ್ಯತೋ ಮುಚ್ಯತೆ ಪಶ್ಚಾತ್ ದುಃಖಾದ್ಯಾಭಾಸಹಾನತಃ ಇತಿ ಚ. ಅಲ್ಲಿಗೆ ನಾಳೆ ದಿವಸ ಅದು ಹೊಸ್ತಾಗಿದ್ದರಿಂದ ಶುರು ಮಾಡೋಣ. ಮುಂದಿದ್ದು ಬರುತ್ತೆ ನಾಳೆ. ಹಂಸಃ ಶುಚಿಸತ್ ವಸುರಂತ ರಿಕ್ಷಸತ್ ಹೋತಾ ವೇದಿಷತ್ ಅತಿಥಿರ್ ದುರೋಣ ಸತ್ ನೃಷತ್ ವರಸತ್ ಋತಸತ್ ವ್ಯೋಮಸತ್ ಅಬ್ಜಾ ಗೋಜಾ ಋತಜ ಅದ್ರಿಜ ಋತಂ ಬೃಹತ್. ಯಾವುದಿದು ಸಂಧ್ಯಾ ಒಂದು ಎರಡನೇ ಮೊದಲೇ ಅಡುಗೆ ಕೊಡೋದೇ ಇದರಿಂದ ಹಂಸ ಅಡುಗೆ ಕೊಡಬೇಕಿದೆ. ಆ ಮಂತ್ರ ಹೇಳ್ಬಿಡುತ್ತೆ, ಅರ್ಥ ಹೇಳ್ತಾರೆ ಅದಕ್ಕೆ. ಯಾಕೆ ಪೂರ್ತಿ ಪದಕ್ಕೆ ಅರ್ಥ ಹೇಳ್ತಾರೆ. ಆ ಮಂತ್ರಕ್ಕೆ ಬಹಳ ಮುಖ್ಯ ಅಂತ ಹೇಳೋ ದೃಷ್ಟಿಯಿಂದ ದೇವರು ಮಹಿಮೆ ಹೇಳತಕ್ಕಂಥ ಮಂತ್ರ ನಾಳೆ. ಅದೆಲ್ಲ ಕೂಡ ನಾಳೆ ನೋಡಿ. ಓಂ. ஜன்மாத்திய யதோன்மயாதிதரதஸ்சார்த்தேஷ்வ விக்னஸ்வராட் தேனே ப்ரஹ்மஹிருதாய ஆதி.